ಚಿಂತ್ಯ ಸರ್ವ ದೇವೈಕ ವಂದ್ಯ ಪರಮ ಗುರುರ ಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ನಯನೋಸೌ ಶ್ರೀಪತಿರ್ ಮಹಾಜೈತ್ಯಜೋ ಅಖಂಡ ಗುಣೋರುಮಂಡೋದಿತೋ ಜ್ಞಾನ ಚಿಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರ ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಎದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಸೊ ಇಲ್ಲಿ ಏಳನೇ ಪದ್ಯ ಎಂಟನೇ ಪದ್ಯದಲ್ಲಿ ಈ ಅಗ್ನಿಗಳು ಅಗ್ನಿಗಳಲ್ಲಿ ಒಂದೊಂದಲ್ಲಿ ನಾವು ನೋಡಿದ್ದೀವಿ, ಸಾಕಷ್ಟು ನೋಡಿದ್ದೀವಿ. ಟೋಟಲಿ 25+5 ಸೇರಿಸಿದ 30 ಅಂತ ಆಗುತ್ತೆ. ಇಷ್ಟು ರೂಪಗಳನ್ನ ನೋಡಿದ್ದೀವಿ. ಇದನ್ನ ಇಲ್ಲಿ ಹೇಳ್ತಾರೆ, ಐದು ಅಗ್ನಿಗಳಲ್ಲಿ ಮರೆಯದೆ. ಸೊ ಇದು ಇದು ವ್ಯಾಖ್ಯಾನಕಾರರು ಇಲ್ಲಿ ಮರೆಯದೆ ಅಂಬೋದಕ್ಕೆ ಒಂದು ಒರಿಜಿನಲ್ ಆಗಿರುವಂತ ಆಚಾರ್ಯರು ಇದನ್ನ ತಮ್ಮ ಚಾಂದೋಗ್ಯ ಭಾಷ್ಯದಲ್ಲಿ ತ್ರೈವಿದ್ಯ ಅಂಬೋ ಒಂದು ಗ್ರಂಥವನ್ನ ಕೋಟ್ ಮಾಡ್ತಾರೆ. ಅಲ್ಲಿನೂ ಇದೇ ಇದಕ್ಕೆ ಸಮಾನವಾದ ಸಂಸ್ಕೃತ ಪದವೂ ಇದೆ ಅಂತ. ಅಂದ್ರೆ ಅದಕ್ಕೆ ಹೇಳ್ತಾ ಧ್ಯಾಯಾಂಸ್ತು ಸರ್ವದಾ ಅಂದ್ರೆ ಧ್ಯಾಯಾಂಸ್ತು ಸರ್ವದಾ ಅಂದ್ರೆ ಯಾವಾಗಲೂ ಇದನ್ನ ಚಿಂತನೆ ಮಾಡಿ ಧ್ಯಾನ ಮಾಡಿ ಅಂದ್ರೆ ನೆನಪಲ್ಲಿ ಇಟ್ಟುಕೊಳ್ಳಿ. ಅದನ್ನೇ ಎಕ್ಸಾಕ್ಟ್ ಆಗಿ ಮರೆಯದೆ ಅಂಬೋದನ್ನ ಹಾಗೇ ತಂದಿದ್ದಾರೆ ದಾಸರು. ಇದು ಉಪನಿಷತ್ತುಗಳಲ್ಲಿ ಉಪನಿಷತ್ತು ವ್ಯಾಖ್ಯಾನದಲ್ಲಿ ಆಚಾರ್ಯರು ಕೋಟ್ ಮಾಡಿದ್ದ, ಅದು ಇವಾಗ ಆ ಗ್ರಂಥ ಇಲ್ಲ, ಆಚಾರ್ಯರು ಕೋಟ್ ಮಾಡಿದ ಹಾಗೇ ಅದನ್ನ ತಂದು ಇಳಿಸಿದ್ದಾರೆ. ಈ ತರ ನಾವು ನೋಡುವಾಗ ಹರಿಕಥಾಂಸಾರದ ಮಹತ್ವವನ್ನು ನಮ್ಗೆ ಕರ್ತ ಹರಿಕಥಾಂಸಾರ ಮಾಡಿದ್ದ ಜಗನ್ನಾಥ ದಾಸರು ಮತ್ತು ಇಲ್ಲಿ ಇರುವಂತ ವಿಷಯದ ಮೇಲೆ ನಮ್ಗೆ ಭರವಸೆ ಬರುತ್ತೆ. ಇದು ಹೇಳ್ತಾರೆ ಐದು ಅಗ್ನಿಗಳಲ್ಲಿ ಮರೆಯದೆ. ಸೊ ಇದು ಹೇಳುವಾಗ ಐದು ರೂಪಾತ್ಮಕನ ಐದು ರೂಪಾತ್ಮಕ ಇದು ಹೇಳ ನೋಡಿ ಆಯ್ತು ನಾವು ರೂಪಾತ್ಮ 25 ರೂಪಗಳ ಅನುದಿನದಿ ಅನುದಿನದಿ ನೆನೆವರಿಗೆ ಜನ್ಮಗಳ ಅನುದಿನದಿ ನೆನೆವರಿಗೆ ಜನ್ಮಗಳನ್ನ ಐದಿಸನು ಅಂತ ಬಂದಿದೆ. ಸೊ ನಾವು ಅದಕ್ಕೆ ಜನ್ಮಗಳನ್ನ ಐದಿಸನು ಅಂದ್ರೆ ನಾವು ಏನ್ ಅರ್ಥ ಮಾಡಿದೀವಿ, ಜನ್ಮ ನಮ್ಗೆ ಜನ್ಮ ಇದ್ದೇ ಇದೆ, ಜನ್ಮ ಎಷ್ಟೋ ಜನ್ಮಗಳು ಇನ್ನೇ ಇದೆ, ನೀಸ ಜನ್ಮಗಳು ಅಂತ ಒಂದು ಮಾಡಿದಿ. ಇಲ್ಲಿ ಸ್ವಲ್ಪ ಆಳವಾದ ಅರ್ಥವನ್ನು ಹೇಳ್ತಾರೆ. ಏನು ಅಂದ್ರೆ ಈ 25 ಈ ರೂಪಗಳನ್ನ 25 ರೂಪಗಳು ಅಂತ ಹೇಳಿದ್ದಾರಲ್ಲ ಐದು ಅಗ್ನಿಗಳಲ್ಲಿ ಅಂತ. ಸೊ ಈ ರೂಪ ಇದನ್ನ ದರ್ಶನ ಮಾಡಿದ ಋಷಿ ಎಷ್ಟೋ ಋಷಿಗಳು ಇರ್ಬೋದು, ಚತುರ್ಮುಖನಿಂದ ತಗೊಳ್ತೀವಿ. ವಾಮದೇವ ಋಷಿ ಎಂಬವನು ಇದನ್ನ ಸಾಕ್ಷಾತ್ ಆಗಿ ಆ ತಾಯಿಯ ಗರ್ಭಕ್ಕೆ ತಂದೆಯಿಂದ ತಾಯಿಗೆ ಬಂದಾಗ ಇದನ್ನ ನೋಡಿದ ಅಂತ. ಇದನ್ನ ನೋಡಿ ವಾಮದೇವ ಋಷಿ ಖಂಡ ಋಷಿ ಅಂತ, ಖಂಡ ಋಷಿ ಅಂತ ಸಾಕ್ಷಾತ್ ಆಗ ಅದನ್ನ ನೋಡ್ತಾನೆ. ಆ ಮಂತ್ರ ಎಲ್ಲವನ್ನು ಅಭಿಮಾನಿದೆ ಎಲ್ಲವೂ ತಾಯಿಯ ಗರ್ಭದಲ್ಲಿ ಇರುವಾಗ ಅವ್ರಿಗೆ ಕಾಣ್ತಾರೆ. ಉಳಿದ ಜ್ಞಾನಿಗಳಿಗೆ ಅದು ಹೇಗೆ ಆಗತ್ತೆ ಅಂದ್ರೆ ಉಳಿದ ಜ್ಞಾನಿಗಳಿಗೆ ಈ ತರ ದರ್ಶನ ಆಗದೆ ಇರ್ಬೋದು, ಈ ನೆನಪು ಇರತ್ತಂತೆ. ಈ ನೆನಪು ಇದಾಗಿ ಅವರಿಗೆ ಇದು ಚಂದಾಗಿ ಇದು ಗೊತ್ತಾಗತ್ತೆ. ಅಂದ್ರೆ ಅನಂತ ಜನ್ಮಗಳು ಒಂದೊಂದು ಜನ್ಮದಲ್ಲಿನೂ ಈ ಗರ್ಭವಾಸ ಅಂಬೋ ದುಃಖ ಇದು ಇದು ಎಲ್ಲ ಹೇಳ್ತಾ ಇದೆಲ್ಲ ನೋಡಿ 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 ಏನಾಗತ್ತೆ ಅಂದ್ರೆ ಇದನ್ನ ಇದು ಜೊತೆ ಜೊತೆಲಿ ಅವ್ರು ಇನ್ನೊಂದು ನೋಡ್ತಾರೆ. ಯಾವುದು ಅಂದ್ರೆ ಇದಕ್ಕೆ ಒಂದು ವಿಷಯ ಹೇಳ್ತಾರೆ, ನಮ್ಗೆ ಮನವರಿಕೆ ಆಗ್ಲಿಕ್ಕೆ ಹೇಳ್ತಾರೆ. ನೀವೆಲ್ಲ ಕೇಳಿರ್ತೀರ ಮಹಾಭಾರತ ಕಾಲದಲ್ಲಿ, ಇನ್ನು ಮುಂದಿನ ಯುಗಗಳಲ್ಲಿ ತ್ರೇತಾ ಕೃತಯುಗ ಬಿಟ್ಬಿಡಿ, ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಈ ತರ ಒಂದು ಪಶು ಬಲಿ ಅಶ್ವಮೇಧ ಇದೆಲ್ಲ ನೀವು ಕೇಳಿರ್ತೀರ. ಪಶುಗಳನ್ನ ಬಲಿ ಅದು ಈ ಕಲಿಯುಗದಲ್ಲಿ ಅದು ಇಲ್ಲವೇ ಇಲ್ಲ. ಯಾಕೆ ಅಂದ್ರೆ ಅದು ಬೇರೆ ಬೇರೆ ವಿಷಯ ಅದು ಬರುತ್ತೆ, ಅದು ಮಾಡುವ ಸಾಮರ್ಥ್ಯ ಇಲ್ಲ ಅಂತ. ಸೊ ಏನದು ಸಾಮರ್ಥ್ಯ ಅಂತ ಬಂದಾಗ ಆಹುತಿಯನ್ನ ಕೊಡುವ ವ್ಯಕ್ತಿ ಋತ್ವಿಜರು ಇರ್ತಾರಲ್ಲ ಅದೇ ಜ್ಞಾನಿಗಳ ಆಗಿರ್ತಾರೆ. ಈ ಕಾಲದಲ್ಲಿ ಯಾರು ಇಲ್ಲ, ಅದಕ್ಕೆ ಅದನ್ನ ನಿಷೇಧ ಮಾಡಿದ್ದಾರೆ. ಆ ಕಾಲದಲ್ಲಿ ಇದು ಹೇಗೆ ಆಗತ್ತೆ ಅಂದ್ರೆ, ಹೇಳ್ತಾರೆ ಈ ರಾಜಂದರು ಮುಂತಾದವ್ರು ಅವರೇ ಮಾಡ್ತಾ ಇದ್ರು ಈ ಯಾಗಗಳನ್ನ ಮಾಡುವಾಗ. ಋತ್ವಿಜರು ಯಾರಿದ್ರು, ವಸಿಷ್ಠ ಮುಂತಾದ ಋಷಿಗಳೇ ಇದ್ರು, ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು. ಅವರು ಅದನ್ನ ಆ ಒಂದು ಪಶುವನ್ನ ಒಂದು ಯೂತ ಆ ಒಂದು ಒಂದು ಪೋಲ್ ಪೋಲ್ ತರ ಅಲ್ಲಿ ಕಟ್ಟಿ ಹಾಕೋದು, ಆಮೇಲೆ ಆ ಕ್ರಿಯೆ ಎಲ್ಲ ಮಾಡೋದೆಲ್ಲ ವಿವರ ಇನ್ನೂ ಇದೆ ವೇದಗಳಲ್ಲಿ, ಲಿಟ್ರಲ್ ಟ್ರಾನ್ಸ್ಲೇಷನ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ನಾವು ಒಳಗಿದ್ದು ತಗೋಬೇಕು. ಅಲ್ಲಿ ಅದನ್ನ ಆಹುತಿ ಕೊಡುವಾಗ ಅವ್ರಿಗೆ ಏನು ಅಂದ್ರೆ, ಈ ಪ್ರಾಣಿಗಳು ಇರತ್ತಲ್ಲ, ಈ ಪ್ರಾಣಿಗಳು ಹಿಂದಿನ ಜನ್ಮಗಳಲ್ಲಿ ಆ ಒಂದು ಏನ್ ಹೇಳ್ತಾರ ಪುರುಷ ಮೇಧ ಇದ ಅಂದ್ರೆ ನಮ್ಮನ್ನೇ ನಾವು ದೇವರಿಗೆ ಅರ್ಪಣೆ ಮಾಡ್ಕೊಳ್ಳೋದು ಅಂತಿದೆ. ಅಂದ್ರೆ ನಾವು ನಮ್ಮ ಇದ್ರಲ್ಲಿ ಏನ್ ಹೇಳ್ತೀವಿ, ನಮ್ಮ ಅಹಂಕಾರವನ್ನ ನಾವು ಅಂದ್ರೆ ನಮ್ಮ ಅಹಂಕಾರವನ್ನ ಬಿಡೋದೇ ಅದೇ ಯಾಗ ಈ ಕಲಿಯುಗದಲ್ಲಿ ಹೇಳ್ತೀವಿ. ಆ ಕಾಲದಲ್ಲಿ ಈ ಕೆಲವರು ದೇವರಿಗೆ ತಮ್ಮನ್ನೇ ತಾವು ಆಹುತಿಯಾಗಬೇಕು, ಎಲ್ಲೋ ಚತುರ್ಮುಖನದು ಬಯಸಿದ್ದ ಅಂತ ಬರುತ್ತೆ. ಎಲ್ಲಿ ಯಾಕಂದ್ರೆ ಎಲ್ಲ ವಸ್ತಲ್ಲೂ ಅವನೇ ಇದ್ದಾನಲ್ಲ. ಸೊ ಹಾಗೆ ಈ ಒಂದು ಕೆಲವು ಜೀವಿಗಳು ಹೀಗೆ ಒಂದು ಬಯಕೆಯನ್ನ ಇಟ್ಟು ಅದನ್ನ ಈಡೇರಿಸ್ಲಿಕ್ಕೆ ದೇವರು ಅವ್ರಿಗೆ ಆ ಒಂದು ಈ ಪಶುಗಳು ಅಂದ್ರೆ ಅಲ್ಲಿ ಅಲ್ಲಿ ಓಡಾಡುವ ಪಶುಗಳನ್ನ ತಂದು ಮಾಡಲ್ಲ, ಅದಕ್ಕೆ ವಿಶೇಷ ಅದು ಅಶ್ವಮೇಧ ಇದಕ್ಕೆಲ್ಲ ಕುದುರೆಯ ಲಕ್ಷಣವೇ ದೊಡ್ಡದಾಗಿ ಹೇಳ್ತಾರೆ. ಹೀಗೆ ನೋಡಿ ಅವರು ಕೊಡ್ತಾ ಇದ್ರು, ಯಾವ್ದು ಅಂತ ಗುರುತು ಹಿಡಿಸ್ತಾ ಇದ್ರು, ಇದು 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 ಅಂತ. ಸೊ ಈ ಪಶುಗಳನ್ನ ಆಮೇಲೆ ಅದು ಪಶುವಾಗಿ ಹುಟ್ಟುತ್ತೆ, ಯಜ್ಞಕ್ಕೆ ಬಳಸುವ ಪಶುವಾಗಿ ಅದು ಹುಟ್ಟುವಾಗೆ ಅದಕ್ಕೆ ಅದು ನೆನಪಿರೋದಿಲ್ಲ. ಆ ಒಂದು ಇದಕ್ಕೆ ಹಿಂದಿನದಲ್ಲಿ ಮಾಡಿದ್ದಾರೆ ಅದಕ್ಕೆ ಆ ಜನ್ಮವನ್ನ ತಾಳಿ ಈ ಋತ್ವಿಕರು ಈ ಜ್ಞಾನಿಗಳಾದ ಋತ್ವಿಕರು ಇದ್ರು ಆವಾಗ, ಅವರ ಮೂಲಕವಾಗಿ ದೇವರಿಗೆ ಈ ಒಂದು ರಾಜ ಈ ಚಕ್ರವರ್ತಿಗಳು ಇವರುಗಳು ಮಾಡ್ತಾ ಅದಕ್ಕೆ ಆಲಬನ ಅಂತ ಕರೀತಾ ಇದ್ದು. ಸೊ ಒಂದು ವರ್ಷಿಪ್ ತರ ಅದನ್ನ ಅದನ್ನ ಅವರು ಮಾಡ್ತಾ ಇದ್ರು, ಅದನ್ನ ಅವ್ರು ಮಾಡ್ತಾ ಇದ್ರು. ಸೊ ಹೀಗೆ ಇದು ಇದು ಮಾಡೋವಾಗ ಆ ಪ್ರಾಣಿಗಳಿಗೆ ಏನಾಗ್ತಾ ಇತ್ತು ಅಂದ್ರೆ ಸದ್ಗತಿ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಸದ್ಗತಿಯನ್ನ ಹೊಂದಿತ್ತು. ಸದ್ಗತಿ ಅಂದ್ರೆ ಅದು ಒಂದು ಸ್ವರ್ಗನೋ, ಇದು ಜನರಲಿ ಮೀಮಾಂಸಕರು ಮುಂತಾದವರು ಇವರು ಇರ್ತಾರೆ, ಅದಕ್ಕೆ ಸ್ವರ್ಗ ಏನೋ ಸಿಗ್ತಾ ಇತ್ತಂತೆ, ಅದನ್ನ ಬಯಸಿ ಹೀಗೆಲ್ಲ ಮಾಡ್ತಾ ಇದ್ರು ಅಂತ. ಹೀಗೆ ನಾವು ಸಮರ್ಪಣೆ ಮಾಡಿದ್ದೆ ನಮ್ಗೆ ಸ್ವರ್ಗದಲ್ಲಿ ದೀರ್ಘಕಾಲ, ಸ್ವರ್ಗ ಲಿಮಿಟೆಡ್ ಟೈಮ್, ಇದನ್ನು ದೀರ್ಘಕಾಲ ಇರ್ಬೋದು. ಸೊ ಹೀಗೆ ಮಾಡಿದ್ರು. ಹಾಗೆ ಇರುವಾಗ ಸೊ ಈ ಯಜ್ಞ ಇಟ್ಕೊಳ್ತು. ಕಂಪೇರ್ ದಟ್ ಯಜ್ಞ ವಿತ್ ದಿಸ್ ಯಜ್ಞ. ಈ ಯಜ್ಞ ಏನು, ಪಂಚಮಹಾಯಜ್ಞ ಏನು, ದೇವತೆ ಇಲ್ಲಿ ಆಹುತಿ ಯಾರು ಕೊಡ್ತಾ ಇದ್ದಾರೆ, ವಸಿಷ್ಠ ಮುಂತಾದ ಋಷಿಗಳಲ್ಲ, ಸಾಕ್ಷಾತ್ ದೇವತೆಗಳೇ ಕೊಡ್ತಾ ಇದ್ದಾರೆ ಆಹುತಿಯನ್ನ ಕೊಡುವರು ದೇವತೆಗಳು. ಆಹುತಿ ದ್ರವ್ಯ ಏನು, ಆಹುತಿ ದ್ರವ್ಯ ಈ ಜೀವನನ್ನೇ ನಮ್ಮನ್ನೇ ಕೊಡ್ತಾ ಇದ್ದಾರೆ ಅವರು. ಅಲ್ಲಿ ಸ್ವರ್ಗದಿಂದ ಇಲ್ಲಿ ಬರಬೇಕಲ್ಲ, ಅದಕ್ಕೆ ದೇವರತ್ತ ಒಪ್ಪಿಸ್ತಾ ಇದ್ರು. ಅದೇ ಯಜ್ಞ, ದೇವರು ಅಂಬುವ ಅಗ್ನಿಯಲ್ಲಿ ಕೊಡ್ತಾ ಇದ್ದಾರೆ, ಈ ದೇವತೆಗಳು ಕೊಡ್ತಾ ಇದ್ದಾರೆ, ಕೊಡುವರು ದೇವತೆಗಳು. ಸ್ವೀಕ ಎಲ್ಲಾ ಕಡೆನೂ ದೇವತೆಗಳು ಇರ್ತಾರೆ, ದೇವರು ಇರ್ತಾರೆ, ಅಲ್ಲಿ ವಿಶೇಷವಾಗಿ ಬೇರೆ ಯಾರು ಇಲ್ಲ, ಭೂಮಿಯಲ್ಲಿನೂ ಆಗಿಲ್ಲ, ಇದು ಇದು ದೇವತೆಗಳು ಆಕಾಶದಲ್ಲಿ ಅಲ್ಲಿ ಅಂತರಿಕ್ಷದಲ್ಲಿ ಸ್ವರ್ಗದಲ್ಲಿ ಅಲ್ಲಿ ಇರುವಂತಹ ದೇವತೆಗಳು ಇದನ್ನ ಕೊಡ್ತಾ ಇದ್ದಾರೆ. ದೇವರು ಅದನ್ನ ಸ್ವೀಕ ವಿಶೇಷ ರೂಪದಿಂದ ಅಲ್ಲಿನೂ ದೇವರೇ ಇದ್ದಾನೆ, ದೇವತೆಗಳ ಒಳಗೇನೂ ಅವನೇ ಇದ್ದಾನೆ, ಕೊಡುವನು ಅವನೇ ಕೊಳ್ಳುವನು ಅವನೇ ಇದ್ದಾನೆ, ಅದನ್ನ ಅವನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಈ ಯಜ್ಞದಿಂದ ಏನಾಗುತ್ತೆ, ಆ ಒಂದು ಯಜ್ಞ ದ್ವಾಪರ ಯುಗದಲ್ಲಿ ಮಾಡಿದ ಯಜ್ಞದಿಂದ ಆಹುತಿ ಕೊಟ್ಟ ಪಶುಗಳಿಗೆ ಉತ್ತಮ ಗತಿನೇ ಬಂತಲ್ಲ, ಸ್ವರ್ಗ ಉತ್ತಮ ಗತಿ ಬಂತು ಅಂದ್ರೆ ಇಲ್ಲಿ ದೇವತೆಗಳು, ನಾವು ಯಾರು ಪಶು, ಇಲ್ಲಿ ನಾವೇ, ನಮ್ಮನ್ನ ದೇವತೆಗಳು ಹೋಮಿಸ್ತಾ ಇದ್ದಾರೆ ಅಂದ್ರೆ ನಮಗೆ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು, ಈ ಒಂದು ಉತ್ತಮ ಗತಿ ನಮಗೇನು ಬರುತ್ತ, ನಮಗೇನು ಈ ಉತ್ತಮ ಆ ಸ್ವರ್ಗ ಮಾತ್ರ ಇಲ್ಲ ಮೋಕ್ಷವೂ ಬರುತ್ತೆ. ಯಾವಾಗ ಬರುತ್ತೆ ಅಂದರೆ ಆ ಪಶುಗಳಿಗೇನು ಗೊತ್ತಿಲ್ಲ, ಈ ಪಶು ನಮ್ಮಂತ ಪಶುಗಳಿಗೇನು ಇದು ಗೊತ್ತಿಲ್ಲ, ಆಹುತಿ ಕೊಡವಾಗ ಗೊತ್ತಿಲ್ಲ. ಈವಾಗೆ ಇದನ್ನ ಬರೀ ಸ್ಮರಣೆ ಮಾತ್ರದಿಂದ ಇದನ್ನ ನೆನಪು ಮಾತ್ರದಿಂದ ನಮಗೆ ಅವಶ್ಯವಾಗಿ ಉತ್ತಮ ಗತಿ ಬರುತ್ತೆ ಅಂಬೋದಲ್ಲಿ ಸಂದೇಹ ಇರಬೇಕಾ? ಇಲ್ಲವೇ ಇಲ್ಲ ಅಂತ ಈ ಲಾಜಿಕ್ ಅನ್ನು ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ಮರೆಯದಲೆ ಐದು ರೂಪಾತ್ಮಕನ. ನಾವೇನು ಇವಾಗ ಮಾಡ್ಬೇಕು? ಏನು ಮಾಡ್ಬೇಕಾಗೇ ಇಲ್ಲ. ಈ ಒಂದು ನಾರಾಯಣ 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 ಇದು ನಮ್ಗೆ ಇದು ನಮ್ಗೆ ಕಷ್ಟ ಇದೆ ಅಂತ ಅನ್ಕೊಳ್ಳಿ. ಬರೀ ಜಸ್ಟ್ ಥಾಟ್. ಅಲ್ಲಿಂದ ಇಲ್ಲಿ ಬರ್ಲಕ್ಕೆ ದೇವತೆಗಳು ದೇಹ ಅಲ್ಲಿ ಇರುವಂತ ಬಾಡಿ, ಜಸ್ಟ್ ಯು ಇಮ್ಯಾಜಿನ್ ದಟ್ ವೆನ್ ಯು ಲೀವ್ ದಿಸ್ ಬಾಡಿ. ನಮ್ಗೆ ಎಲ್ಲರಿಗೆ ಗೊತ್ತಲ್ಲ, ಬಾಡಿ ಅಲ್ಲೇ ಬಿದ್ದಿರುತ್ತೆ. ಏನೋ ಜೀವ ಅಂತ ಅದು ಹೋಯ್ತು ಅಂತ, ಅದಕ್ಕೆ ಬಾಡಿ ಇಲ್ಲ, ಒಂದು ಇಲ್ಲ, ಸೂಕ್ಷ್ಮ ಸೂಕ್ಷ್ಮವಾದ ಅಂಶದಲ್ಲಿ ಇರುತ್ತೆ. ತಿರ್ಗಾ ಅದು ಹುಟ್ಟಬೇಕು ಅಂದ್ರೆ ಈ ಒಂದು ಇದು ಬೇಕು. ಇಟ್ ಹ್ಯಾಸ್ ಟು ಡೆವಲಪ್. ಅದನ್ನ ಅಲ್ಲಿ ಇಲ್ಲಿ ಹೋದದ್ದನ್ನ ಹೊಸ ಅಂಗಿಯನ್ನ ಒಂದೊಂದು ಒಂದೊಂದು ಲೇಯರ್ ಒಂದೊಂದು ಅಗ್ನಿಯಲ್ಲಿ ಒಂದೊಂದು 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 ದೇವರು ಕೊಡ್ತಾವೆ. ದೇವತೆಗಳ ಮೂಲಕ ದೇವರು ಕೊಡಿಸಿ ತಾನೇ ಆಯಾ ವಿಶೇಷ ರೂಪದಿಂದ ಇದ್ದು ಬರ್ತಾ ಇದ್ದಾನೆ. ಈ ಒಂದು ಆಹುತಿ ಇವಾಗ ಬರೀ ಹೀಗೆ ನಾವು ಬಂದಿದ್ದೀವಿ. ನಾವು ಅಲ್ಲಿಂದ ಇಲ್ಲಿ ಬಂದದಕ್ಕೆ ಲಾಸ್ಟ್ ಅವರ್ ಎಷ್ಟೋ ಜನ್ಮದಿಂದ ಈ ಜನ್ಮಕ್ಕೆ ಬಂದಿರೋದಕ್ಕೆ ಕಾರಣ ಈ ದೇವತೆಗಳು. ಇಷ್ಟು ಇಷ್ಟು ನಾವು ಮಿನಿಮಮ್ 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 ಇಟ್ಕೊಂಡ್ರು ಇದೇ ದೇವತಾ ಪೂಜಾ ಅಂತೀವಿ. ದೇವಋಣ ಅಂತ ಹೇಳ್ತೀವಲ್ಲ, ದೇವಋಣ ಋಷಿ ಋಣ ಅಂತ. ಇಲ್ಲಿ ಋಷಿ ಋಣ ಯಾರು? ಇವರು ವಾಮದೇವ ಮುಂತಾದ ಋಷಿಗಳು ದೇವತೆಗಳು ಮಾಡಿದ್ದಾರೆ. ನಮ್ಗೆ ನಿಮ್ಗೆ ಹೇಗ್ ಗೊತ್ತಾಯ್ತು ದೇವತೆಗಳು ಮಾಡಿದ್ದಾರೋ ಇಲ್ಲವೋ, ಹೇಗ್ ಬಂದಿವಿ, ಯಾಕೆ ಗೊತ್ತಾಯ್ತು? ಇಲ್ಲಿ ವೇದಗಳಲ್ಲಿ ಈ ಋಷಿಗಳು ಈ ಕಂಡ ಋಷಿಗಳು ದಾಖಲೆ ಇದೆ. ಈ ಋಷಿಗಳು ಇದಕ್ಕೆಲ್ಲ ಮುಂಚೆ ಬ್ರಹ್ಮದೇವರೇ ನೋಡಿದ್ದಾನೆ, ಸಾಕ್ಷಾತ್ ಆಗಿರೋನ್ ಭಗವಂತನೇ ನೋಡಿದ. ಈ ಋಷಿ ಪರಂಪರ ಅದನ್ನ ಉಳಿಸಿಕೊಂಡು ನಮ್ಗೆ ಕೊಡ್ತಾ ಬಂದಿದೆ. ಎಷ್ಟೋ ಹಿಂದೆ ಆದದ್ದು, ಇವತ್ತು ಆ ಚಾಂದೋಗ್ಯ ಇದೆ, ಇವತ್ತು ಅದು ವಾಮದೇವ ಋಷಿ ಅಂತ ಇದೆ, ಇದೆಲ್ಲ ಇದೆ. ಸೊ ಈ ಋಷಿಗಳು ನಮಗೆ ಕೊಟ್ಟಿದ್ದಾರೆ ಅಂತ ಶಿರಸ ತಲೆ ಬಾಗುವುದು ಇದೆಲ್ಲ ದಿನಾಗ್ಲು. ಈ ವಾಮದೇವ ಋಷಿ ತಗೊಳ್ಳಿ, ಯಾವ ಒಂದು ಋಷಿ ಆರ್ ಚತುರ್ಮುಖ ಅವನನ್ನ ಋಷಿ ಇದನ್ನ ಕೊಟ್ಟಿರುವಂತ ಚತುರ್ಮುಖ ಅವನಿಗೆ ತಲೆಯನ್ನ ತಲೆಯನ್ನ ನಾವು ಒಂದು ತಲೆಯಿಂದ ಒಂದು ತಲೆಗೆ ತಲೆಯಿಂದ ಒಂದು ನಮಸ್ಕಾರ. ತಲೆಯಿಂದ ನಮಸ್ಕಾರ ಅಂದ್ರೆ ತಲೆಯಲ್ಲಿ ಇಡೋದು ಅಷ್ಟೇ, ನಮಸ್ಕಾರ ಬರೀ ನಮಸ್ಕಾರ ಅಲ್ಲ, ಅವನನ್ನ ನಮ್ಮ ತಲೆಯಲ್ಲಿ ತುಂಬಿಸ್ಕೊಳ್ಳೋದು. ಈ ತರ ಋಷಿಗಳು ಕೊಟ್ಟಿದ್ದಾರೆ ಅಂದ ನಾವು ಚಿಂತನೆ ಮಾಡೋ ಮೂಲಕವಾಗ ಆ ಋಷಿ ಋಣ ಎಷ್ಟೋ ಹೋಗುತ್ತೆ. ಅವರ ಆಶೀರ್ವಾದ ನಮಗೆ ಬರುತ್ತೆ. ಅವ್ರ ಆಶೀರ್ವಾದ ಇದ್ರೆ ನೀಚ ಜನ್ಮಗಳಿಗೆ ಹೇಗೆ ಬರುತ್ತೆ? ನಮ್ಗೆ ಅನೇಕ ಅಂದ್ರೆ ಬರೋದಿಲ್ಲ ಅಂತಲ್ಲ, ಅನೇಕ ನೀಚ ಜನ್ಮಗಳು ಹೋಗೆ ಹೋಗತ್ತೆ. ಕೊನೆಯಲ್ಲಿ ಮುಕ್ತಿ ಆ ಪಶುಗಳಿಗೆ ಹೇಗೆ ಸ್ವರ್ಗ ಸಿಕ್ಕಿತ್ತು, ನಮಗೆ ಸ್ವರ್ಗ ಅಂದ್ರೆ ಮೋಕ್ಷವೂ, ಸ್ವರ್ಗವೂ ಸಿಕ್ಕತ್ತೆ ಮೋಕ್ಷವೂ ನಮ್ಗೆ ನಮಗೆ ಸಿಕ್ಕತ್ತೆ. ಅದು ಋಷಿ ಋಣ. ಆಮೇಲೆ ಋಷಿ ಋಣ ದೇವಋಣ ಏನು? ಅವ್ರು ಕೂಡ ಹೇಳಿದ್ದಾರೆ, ಋಷಿಗಳೇ ನಮಗೆ ತೋರಿಸಿ ಈ ದೇವತೆಗಳೆಲ್ಲ ಹೀಗೆ 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 ತಂದಿದ್ದಾರೆ. ಒಂದೊಂದಲ್ಲಿ ನಾವು ಸ್ವರ್ಗಲೋಕದಲ್ಲಿ, ಚಂದ್ರಲೋಕದಲ್ಲಿ, ವರ್ಷದಲ್ಲಿ, ಅನ್ನದಲ್ಲಿ, ಪಿತನ ರೇತಸಲ್ಲಿ, ತಾಯಿಯಲ್ಲಿ ಹೀಗೆ ತಂದಿದ್ದಾರೆ. ಇವ್ರುಗಳೇ ತಂದಿದ್ದಾರೆ, ಬರೀ ತಾಯಿ ತಂದೆಗಳು ಏನು ತರೋದು? ತಾಯಿ ತಂದೆಗಳು ಏನು ಗೊತ್ತಿಲ್ಲ ತಾಯಿ ತಂದೆಯವ್ರಿಗೆ, ಹೀಗೆ ಅವರು ತಂದಿದ್ದಾನೆ. ಸೊ ಈ ಒಂದು ದೇವತೆಗಳು ಇಷ್ಟು ನಮಗೆ ಉಪಕಾರ ಮಾಡಿದ್ದಾರೆ. ಯಾವುದಕ್ಕೆ? ದೇವರ ಪ್ರೀತಿ. ದೇವರು ಅವರಿಗೆ ಹೇಳಿದ್ದ ಆ ಕರ್ಮಗಳನ್ನ ಮಾಡಿ ನಮಗೆ ತಂದೆ ಸ್ಥಾನವಾಗಿದ್ದು ಅವರು ದೇವತೆಗಳು ಮಾಡಿದ್ದಾರೆ. ಸೊ ದೇವತಾ ನಮಸ್ಕಾರ ಒಂದು, ನಾವಿವಾಗ ಹೋಮ ಮಾಡೋದಿಲ್ಲ, ಒಂದು ಮಾಡೋ ಗಂಡಸ್ರೆ ಮಾಡ್ತಾರೆ ಹೆಂಗಸ್ರಿಗೆ ಏನೋ ಅಂದ್ರೆ ಇದೇ ಹೋಮ, ಇದೇ ಹೂಯಂತೆ ಅಂತ ಕೊಡೋದು. ದೇವತೆಗಳು ಇಷ್ಟು ಕೊಟ್ಟಿದ್ದಾರೆ ಅಂತ ಕೈ ಮುಗಿತೀವಲ್ಲ, ಅದೇ ದೇವಋಣ ಆಗತ್ತೆ. ಋಷಿ ಋಣ ದೇವಋಣ ಆಗತ್ತೆ ಅಂತ ತಂದೆ ತಾಯಿಗಳಿಗೆ ಬೇಕಾದ ಅಮಾವಾಸ್ಯ ಮುಂತಾದಲ್ಲಿ ಒಂದು ನಮಸ್ಕಾರ ನಮ್ಗೆ ಮಾಡೋದು ಏನೋ ಗೊತ್ತಿಲ್ಲ, ಹೇಗೆ ಗೊತ್ತಿಲ್ಲ. ಒಂದು ಅಮಾವಾಸ್ಯೆ ಯುತ ಅಮಾವಾಸ್ಯೆ ಇದೆ. ಒಂದು ಕೈ ಅಂದ್ರೆ ತಾಯಿ ತಂದೆ ಇದ್ದವರು, ಅಜ್ಜ ಮುತ್ತಜ್ಜ ಹಿರಿಯರು ಪಿತೃಗಳು, ಒಂದು ನಮಸ್ಕಾರ. ಯಮದೇವರಲ್ಲಿ ಇರುವಂತಹ ಶ್ರೀರಾಮಚಂದ್ರನನ್ನ ಚಿಂತನೆ, ಯಾವಾಗಲೂ ದೇವತೆಯಲ್ಲಿ ಭಗವಂತನ ಚಿಂತನೆ. ಆ ಶ್ರೀರಾಮಚಂದ್ರನ ಯಮಾಂತರ್ಗತನಾಗಿ ಇರುವಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ರಾಮಚಂದ್ರನ ಒಂದು ನಮಸ್ಕಾರ ಹಾಕಿ ಅದೇ ಆಯ್ತು. ಪಿತೃಗಳು ಆ ಪಿತೃ ವರ್ಗಕ್ಕೇನೆ ಆಯ್ತು. ಪಿತೃಗಳು ತಂದೆ ತಾಯಿಗಳು ಬದುಕಿದ್ದಾರೆ ಎಲ್ಲ, ಮದರ್ಸ್ ಡೇ ಫಾದರ್ಸ್ ಡೇ ಅಂತಲ್ಲ, ಒಂದು ಡೇ ಏನೋ ಒಂದು ಡೇ ಇಟ್ಟುಕೊಳ್ಳಿ ನೀವು. ಆ ದಿವಸ ಆರು ನೀವು ಹುಟ್ಟಿದ ದಿವಸ, ಹುಟ್ಟಿದ ನಕ್ಷತ್ರ ವಿಶೇಷ ಆವತ್ತು. ಆವತ್ತು ಏನಾದ್ರು ತಂದೆ ತಾಯಿಗಳಿಗೆ ಮಾನಸಿಕ ನಮಸ್ಕಾರನೋ, ಅವ್ರಿಗೆ ಫೋನ್ ಮಾಡಿ ಏನೋ ಒಂದು. ಸೊ ಈ ತರ ಋಣಗಳೆಲ್ಲ ನಾವು ತೀರಿಸಿದಾಗೆ ದೇವತೆಗಳು ಸಂತೋಷ ಆಗತ್ತೆ. ಸಾರ್ಥಕ ಆಯ್ತು, ನಾವು ಮಾಡಿದ ಯಜ್ಞದಿಂದ ಇವನಿಗೆ ವಿವೇಚನೆ ಬಂದಿದೆ, ವಿವೇಕ ಬಂದಿದೆ ಅಂತ ಇನ್ನೂ ನಮಗೆ ಅನುಗ್ರಹ ಮಾಡ್ತಾರೆ. ದೇವರಿಗೆ ಹೊಗಳಿಸ್ಕೋಬೇಕು ಅಂತ ದೇವರಿಗೆ ಏನೇನು ಇಲ್ಲ, ಹೊಗಳಿಸ್ಕೋಬೇಕು ಅಂದ್ರೆ ಎಲ್ಲಾರ ಬಾಯಿಂದ ಹೊಗಳಿಸ್ಕೋಬಹುದಲ್ಲ, ಜಿಲಿಯನ್ಸ್ ಅಂಡ್ ಜಿಲಿಯನ್ಸ್. ಅವನಿಗೆ ಏನು ಬೇಕಾಗ, ಬರೀ ವಾತ್ಸಲ್ಯ, ವಾತ್ಸಲ್ಯದಿಂದ ಅವನು ಇದನ್ನ ಮಾಡ್ತಾನೆ. ಆದ ಕಾರಣದಿಂದ ನೀಚ ಜನ್ಮಗಳು ಬರಲ್ಲ, ಇಷ್ಟ ಆಗಿದಲ್ಲ. ಸೊ ಅದಕ್ಕೆ ಏನಾರು ಕೆಟ್ಟ ಕೆಲಸಗಳು ನಾವು ಮಾಡಿದ್ರು ಅದನ್ನ ಅವನು ತೆಗೆದು ಬಿಡ್ತಾನೆ. ಅದಕ್ಕೆ ಇದನ್ನ ಯಾಕೆ, ದಟ್ ಇಸ್ ದ ಕನೆಕ್ಷನ್. ಇಲ್ಲಿ ಕನೆಕ್ಷನ್ ಏನು ಇಲ್ಲಿ ಹೇಳ್ತಾರ, ನೆನೆವರಿಗೆ ಜನ್ಮಗಳ ಐದಿಸನು. ಜನ್ಮಗಳಂದ್ರೆ ನಮ್ಮ ಇದ್ರಲ್ಲಿ ನೀಚ ಜನ್ಮಗಳು ಆಗಲ್ಲ, ಇನ್ನು ಮುಂದೆ ಒಳ್ಳೆ ಒಳ್ಳೆ ಜನ್ಮಗಳನ್ನ ಕೊಟ್ಟೇ ಕೊಡ್ತಾನೆ ಅಂದ್ರೆ. ಆತರ ನೀಚ ಜನ್ಮಗಳು ಏನಾರು ಬಂದ್ರೂ ಅಲ್ಲಿನೂ ದೇವರ ಚಿಂತನೆ, ದೇವರು ದೊಡ್ಡವ ಅಂತ ಬರ್ತ. ಅಥವಾ ಧರ್ಮ ಧಾರ್ಮಿಕವಾಗಿ ಏನು ದೇವರು ಗೊತ್ತಿಲ್ಲದೆ ಇದನ್ನು ಒಂದು ಧಾರ್ಮಿಕವಾಗಿ ಒಂದು ಧರ್ಮ ತಿಳ್ಕೊಳ್ಳೋದೇ ತುಂಬಾ ಕಷ್ಟ, ರೈಟ್ ಅಂಡ್ ರಾಂಗ್ ಅದನ್ನ ತಿಳಿಸ್ತಾನ ಅವನು. ಅದೇ ಉತ್ತಮ ಜನ್ಮ. ಅದೇ ಹೇಳ್ತಾ ಇರಲ್ಲ, ಯಾತಿ ಚಕ್ರವರ್ತಿಗೆ ಅವನಿಗೆ ಅಹಂಕಾರ ಬಂದ ಮೋಕ್ಷ, ಅವನು ಸ್ವರ್ಗಕ್ಕೆ ಹೋದಾಗ ಸ್ವರ್ಗದಲ್ಲಿ ಎಂಟ್ರಿ ಇರುತ್ತೆ, ಅಲ್ಲಿ ಇದ್ದಾಗ ಅವನಿಗೆ ತುಂಬಾ ತುಂಬಾ ಗರ್ವ ಬಂದ್ಬಿಡುತ್ತೆ, ನಾನು ಎಷ್ಟು ಮಾಡಿದ್ದೀನಿ ಏನು ಅಂತ. ಬಂದ ತಕ್ಷಣ ಇಂದ ದೇವರಿಗೆ ತುಂಬಾ ಸಿಟ್ಟು ಬರುತ್ತೆ ಅಂತ ಕೆಳಗೆ ಹೋಗುವಂತ ತಳ್ಳಿ ಬಿಡ್ತಾರೆ. ಹಾಗಾಗಿ ಅವನು ಒಂದು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾನಂತೆ. ಹಾಗೆ ನಾವು ಇರಬೇಕು ಅಂತ ತೋರಿಸ್ತಾರೆ, ನಾವು ಸ್ವರ್ಗಕ್ಕೆ ಹೋಗಿ ಅಲ್ಲಿಂದ ಬರಬೇಕು ಅಂತೆಲ್ಲ. ತಪ್ಪು ಮಾಡಿದಾಗೆ, ತಪ್ಪಾಯಿತು ಕ್ಷಮೆ ಮಾಡಿ ಅಂತ ಅವನು ಕೇಳ್ತಾನೆ. ಏ ನಾನು ಹಾಗೆ ಇಲ್ಲ, ಗುರುಗಳು ಇಂದ್ರ ಯಾತಿಗೆ ಕೊಟ್ಟಾಗ ಅದನ್ನ ಅವನು ಸ್ವೀಕಾರ ಮಾಡಿ ಪ್ರಾರ್ಥನೆ ಅದಲ್ಲಿಯೇ ಮಾಡ್ತಾನೆ. ಏನು ಪ್ರಾರ್ಥನೆ ಮಾಡ್ತಾನಂತ, ಕೆಳಗೆ ಬಿಡ್ತೀನಿಪ್ಪ, ಯಾಕೆಂದ್ರೆ ಅಹಂಕಾರ. ಸ್ವರ್ಗದಲ್ಲಿ ಬಂದು ನನ್ಗೆ ಅಹಂಕಾರ ಅಲ್ಲ, ಎಲ್ಲ ನೀವು ಮಾಡಿಸಿದ್ದಾಗ ನಮ್ಗೆ. ಅವನು ಚಕ್ರವರ್ತಿ ಆಗಿದ್ದವನು ಈ ವಿದ್ಯೆ, ಈ ಒಂದು ಪಂಚಾಗ್ನಿ ವಿದ್ಯೆ ಚಕ್ರವರ್ತಿ ಪ್ರವಾಹನ ಜೈಬಲಿ ಅಲ್ಲಿ ಕಥೆನೆ ಹಾಗೆ. ಕತೆ ಅಂದ್ರೆ ಏನು, ವೇದಗಳಲ್ಲಿ ಚಾಂದೋಗ್ಯದಲ್ಲಿ ಹಾಗೆ ಇದೆ. ಅದು ಮಾಡಿ ಬಂದವನ ಇವನು, ಬಂದ ತಕ್ಷಣ ಈ ಸ್ವರ್ಗ ಇದೆಲ್ಲ ನೋಡಿದ ಮೇಲೆ ನಾನು ಅಂತ ಶುರು ಮಾಡ್ಬಿಟ್ಟ. ಸೊ ಅಹಂಕಾರ ಇರಬಾರದು. ಸೊ ಅದಕ್ಕೆ ಅವನು ಕೆಳಗೆ ಬಿದ್ದಾಗ ಅದನ್ನ ಸ್ವೀಕಾರ ಮಾಡಿ ಒಂದು ಮಾತನ್ನ ಕೇಳ್ತಾನೆ, ದಟ್ ಶುಡ್ ಬಿ ಅವರ್ ಪ್ರಾರ್ಥನೆ. ಎಲ್ಲೇ ನಾನು ಮಾಡಿದ್ದ ಕರ್ಮಕ್ಕೆ ಶಿಕ್ಷೆ ಕೊಡ್ಲೇಬೇಕು, ನೀನು ಕೊಟ್ಟಿದ್ದೀಯಾ, ನಾನು ಸ್ವೀಕಾರ ಮಾಡ್ತೀನಿ, ಆದರೆ ನನ್ನನ್ನ ಕೆಳಗೆ ನಾನು ಬಿದ್ದಾಗ ಅಂದ್ರೆ ಭೂಮಿ ಅಂತ ಅರ್ಥ ಚಕ್ರವರ್ತಿ. ಅವನು ಭೂಮಿಯಲ್ಲಿ ಬಿದ್ದಾಗ ಎಲ್ಲಿ ಯಾವ ಯೋನಿಗಳಲ್ಲಿ ನಾವು ಬಿದ್ದ್ರೂ ಕುಯೋನಿಗಳು ಬರಲಂಜೆ ಅಂತ ಹೇಳ್ತಾರಲ್ಲ, ಹಾಗೆ ಅದೇ ಪ್ರಾರ್ಥನೆ, ಎಲ್ಲರೂ ಅದೇ ಪ್ರಾರ್ಥನೆ. ನಮಗೆ ಬಂದು ಸಜ್ಜನರ ಸಂಘ ಇರಲಿ ಅಂತ. ಸಜ್ಜನರ ಸಂಘ ಇದ್ರೆ ಹೇಗೋ ಒಂದು ನಮಗೆ ಉದ್ಧಾರ ಆಗ್ಬಿಡುತ್ತೆ. ಅದೇ ನಾವು ದುಷ್ಟ ಪ್ರಾಣಿಗಳು, ದುಷ್ಟ ಜನರಲ್ಲಿ ಇದು ಹೋದ್ರೆ, ಇಟ್ ವಿಲ್ ಇವನ್ ಟೇಕ್ ಅ ಸ್ವಾರ್ ಅವೇ ಫ್ರಮ್ ಸಾಧನ. ಸಜ್ಜನರಲ್ಲಿ ಇದ್ರೆ ಇನ್ನೂ ಇಟ್ ವಿಲ್ ಎನ್ಹಾನ್ಸ್. ಅದನ್ನ ಅವನು ಬೇಡಿದ ಅಂತ. ಸೊ ಅದೇ ಆಗತ್ತೆ, ಅದನ್ನೇ ಹೇಳ್ತಾರೆ. ಈ ಒಂದು ಉಪಾಸನೆ ಮಾಡೋರಿಗೆ ಇನ್ನೊಂದು ಹೇಳ್ತಾರೆ ಏನಂದ್ರೆ, ಇದು ಅವನು ಮಾಡಿದ್ದಾನೆ ಯಾತಿ. ಇದೇನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಫಲದಲ್ಲಿ ನಾವು ನೋಡಿದ್ದೀವಿ ಪಂಚಪಾತಕಿಗಳು ಅಂತ, ಪಂಚಪಾತಕಗಳು ಅಂತ ನಾವು ಕೇಳಿದ್ದೀವಿ. ಪಂಚಪಾತಕ ಅಂದ್ರೆ ಮೇಲಿಂದ ಮೇಲೆ ನಾವು ಸುರಾಪಾನ, ಅದ ಸುರಾಪಾನವನ್ನ ಕುಡಿಬಾರ್ದು, ಇದೆಲ್ಲ ಬಂದಿದ್ದಾರೆ ಏನ್ರಿ ಇದು ಸುರಾಪಾನ ಯಾವ, ಎಷ್ಟೋ ಜನ ನೋಡ್ತೀವಿ ಎಷ್ಟೋ ಜನ ಮಾಡಿದ್ದಾರೆ ಸೋಷಿಯಲ್ ಡ್ರಿಂಕ್, ಇನ್ನೊಂದು ಡ್ರಿಂಕ್ ಏನೇನೋ ಹೇಳ್ಕೊಳ್ತಾರೆ. ಅಪ್ಪ ನಾವು ಒಂದು ಸಿಪ್ಪು ಮಾಡಿದೀವಿ, ನಾವೆಲ್ಲ ಕಂಡೆಮ್ಡ್ ಫಾರ್ ಎವರ್ ಅಂದ್ರೆ, ಅದು ಮಾಡಬಾರ್ದು ಅಂತ ಹೇಳಿದ್ದಾರೆ, ಮಾಡಬಾರ್ದು ಅಷ್ಟೇ. ಅದಕ್ಕೆ ಏನು ಪನಿಷ್ಮೆಂಟ್ ಇದೆ, ಅದಕ್ಕೆ ದೊಡ್ಡ ಪನಿಷ್ಮೆಂಟ್ ಏನೋ ಅಷ್ಟಿಲ್ಲ, ಬಟ್ ಇಲ್ಲಿ ಅಂದ್ರೆ ಪನಿಷ್ಮೆಂಟ್ ಇದೆ. ಇಲ್ಲಿ ಹೇಳುವಂತದ್ದು ಪಂಚಪಾತಕಗಳು ಅಂತ ಇಲ್ಲಿ ಕರೆಯೋದು ನಾಟ್ ದಟ್. ಇಲ್ಲಿ ಕರೆಯೋದೇನು ಅಂದ್ರೆ, ಸುರಾಪಾನ ಅಂದ್ರೆ ಸುಷ್ಟು ರಮಣತ್ವ ಅಂದ್ರೆ ನಾರಾಯಣನ್ಗೆ ಸುರ ಅಂತ ಕತೆ. ಸುರರು ಅಂತ ಹೇಳ್ತೀವಿ. ಸುಷ್ಟು ರಮಣ, ಸುಷ್ಟು ಅಂದ್ರೆ ಕಂಪ್ಲೀಟ್ ಆನಂದ ರೂಪನಾಗಿ ಇರುವ ಭಗವಂತನನ್ನ, ಆನಂದ ರೂಪವಾಗಿ ಇರುವಂತ ಭಗವಂತನ. ಸುರ ಅಂದ್ರೆ ಭಗವಂತ ಎಂಬ ಇನ್ನೊಂದು ಅರ್ಥನೂ ಇದೆ. ಸುರ ಇದು ಇಸ್ ಅನ್ ಅಬ್ರಿವಿಯೇಷನ್, ಭಗವಂತನಿಗೆ ಅದು ಸಲ್ಲತ್ತ. ಆ ರೂಪ ದೇವತೆಗಳು ಇದ್ದ ಕಾರಣದಿಂದ ದೇವತೆಗಳಿಗೆ ಸುರರು ಅಂತ ಕರೀತಾರೆ ಅಷ್ಟೆ. ಈ ಸುರವನ್ನ ಪಾನ ಮಾಡೋದು ಅಂದ್ರೆ ದೇವರನ್ನ, ದೇವರ ಗುಣಗಳನ್ನ ಒಪ್ಪೋದಿಲ್ಲ, ದೇವರಿಗೆ ಯಾವ ಗುಣವೂ ಇಲ್ಲ ಅಂತ ಸುಮ್ಮನೆ ಹೇಳೋದಿಲ್ಲ, ನಾ ಸುಮ್ಮನೆ ಹೇಳೋದಿಲ್ಲ, ಅದು ಅವನಲ್ಲಿ ಗಾಢವಾಗಿರುತ್ತೆ. ದೇವರಿಗೆ ಯಾವ ಗುಣವೂ ಇಲ್ಲ, ಯಾವುದು ಇಲ್ಲ, ನಿರ್ಗುಣ ಅಂತ ಹೇಳ್ತಾರಲ್ಲ, ನಿರ್ಗುಣ ಅಂತ ಅದಕ್ಕೆ ಅನೇಕ ಅರ್ಥಗಳು ಉಂಟು. ಈ ತರ ದೇವರ ಗುಣವೇ ಯಾವುದು ಇಲ್ಲ, ಎಲ್ಲ ನಾನೇ ದೇವ ಹೀಗೆ ಹೇಳೋದು, ಇದು ಸುರಾಪಾನ ಆಗತ್ತ. ಇದನ್ನ ಹೇಳ್ತಾರೆ, ಇದು ಒಂದು ಪಂಚಮಹಾಪಾತಕದಲ್ಲಿ ಸುರಾಪಾನ ಒಂದು. ಇನ್ನೊಂದು ಬಂಗಾರವನ್ನ ಕದಿಯೋದು. ಪಾಪ ಎಷ್ಟೋ ಜನ ಬಂಗಾರವನ್ನ ಕದೀತಾರೆ, ಒಂದು ಹೊಟ್ಟೆ ಬಾಡಿಗೆನೋ ಕದೀತಾರೆ, ಏನೇನೋ ಮಾಡ್ತಾರೆ, ಅವ್ರು ಎಲ್ಲರೂ ಕಂಡೆಮ್ಡ್ ಅಲ್ಲ. ಇಲ್ಲಿ ಹೇಳುವಂತದ್ದು ಹಿರಣ್ಯಸ್ತೇಯ ಮಾಡೋದು, ಕಳ್ಳತನ ಮಾಡೋದು ಅಂತ. ಹಿರಣ್ಯ ಅಂದ ಹೃಕ್ ಅಂದ್ರೆ ಒಂದು ಹೃಕ್ ಅಂದ್ರೆ ಸುಖ ಅಂತ, ಸ್ವರೂಪ ಆನಂದ ಅಂತ. ಅದನ್ನ ಕದಿಯೋದಂದ್ರೆ ಸ್ವರೂಪ ಆನಂದ ಪರಿಪೂರ್ಣನಾದವನು ಭಗವಂತ, ಅವನಲ್ಲಿ ಆನಂದವೇ ಇಲ್ಲ ಅಂತ ಹೇಳೋದು. ಒಂದು ಮತ ಇದೆ, ಎಲ್ಲ ಒಪ್ಪುತ್ತಾರೆ, ನೈಯಾಯಿಕರು ಅಂತ ಕರಿತೀವಿ. ಆ ಮತದಲ್ಲಿ ಅಂದ್ರೆ ಆ ಮತದಲ್ಲಿ ನಾವು ಹುಟ್ಟಬಹುದು, ಯಾರಿಗೆ ಗೊತ್ತು? ಸ್ವರೂಪತಃ ಇರೋರಿಗೆ ಹೇಳ್ತಾರೆ. ಅದು ಅದು ದಟ್ ಇಟ್ ಸೆಲ್ಫ್ ಈಸ್ ದೇರ್ ಸ್ವಭಾವ ನೇಚರ್. ದೇವರಲ್ಲಿ ಆನಂದ ಇಲ್ಲ ಅಂತ, ದೇವರಲ್ಲಿ ಇರುವಂತ ಆನಂದವನ್ನ ಇವರು ತೆಗೆದು ಬಿಡ್ತಾರೆ. ಶಾಸ್ತ್ರದಲ್ಲಿ ದೇವರಿಗೆ ಆನಂದ ಅನಂತ ಆನಂದ ಅಂತ ಹೇಳಿದ್ದಾರೆ, ಇವರು ತೆಗೆದು ಬಿಡ್ತಾರೆ ಅದನ್ನ. ಅದನ್ನೇ ಏನಾದ್ರು ಏನಂತಾರ, ಸುರ ಆ ಒಂದು ಹಿರಣ್ಯವನ್ನ ಕದಿಯೋದೊಂದು ಇದು ಆಗತ್ತೆ. ದೇವರಲ್ಲಿ ಆನಂದ ಇಲ್ಲ. ಯಾಕರೆ ಇಲ್ಲ ಆನಂದ? ನಮ್ಮ ಸಂಸಾರದಲ್ಲಿ ಎಲ್ಲೆಲ್ಲಿ ಸುಖ ಇದೆಯೋ ಅಲ್ಲಿ ದುಃಖವೂ ಇದೆಲ್ಲ. ದೇವರಿಗೆ ಆನಂದ ಅಂದ್ರೆ ದುಃಖವೂ ಇದೆ, ಅದಕ್ಕೆ ದೇವರಿಗೆ ಆನಂದ ಇಲ್ಲ ಅಂತ ಇವರೇ ಕದ್ದು ಬಿಡ್ತಾರೆ. ಅದು ವೇದದಿಂದ ನಿರ್ಣಯ ಮಾಡಬೇಕಾದದ್ದು. ಸೊ ಇಂಥದ್ದವ್ರು ಅದು ಸ್ವರೂಪತಃ ಅವ್ರಿಗೆ ಇರಬೇಕು, ನಾಟ್ ಜಸ್ಟ್ ಒನ್ ಬರ್ತ್ ಆರ್ ಟೂ ಬರ್ತ್ಸ್ ಆರ್ ಏನೋ ಹೇಳೋದಂತಿಲ್ಲ. ಇಂಥದ್ದವರು ಇದನ್ನ ಹಿರಣ್ಯಸ್ತೇಯ ಅಂತಾರ, ಸುರಾಪಾನ ನೋಡಿದೀವಿ. ಆಮೇಲೆ ಇನ್ನೊಂದು ಏನು ಅಂದ್ರೆ ಗುರುತಲ್ಪ. ಗುರುತಲ್ಪ ಅಂದ್ರೆ ಏನು? ಗುರುತಲ್ಪ ಅಂತ ನಮ್ಗೆ ಗೊತ್ತು. ಗುರುತಲ್ಪ ಅಂದ್ರೆ ನಮ್ಮ ಹಿರಿಯರು, ಹಿರಿಯರ ಕಂಪ್ಯಾನಿ ಅಂದ್ರೆ ತಾಯಿ ಸಮಾನ. ಗುರುವಿನ ಹೆಂಡತಿ ತಾಯಿ, ಗುರು ಎಂಬುದು ಒಂದು ತಂದೆ, ತಾಯಿ ಸಮಾನ. ನಮ್ಮ ಹಿರಿಯರೆಲ್ಲ ನಮ್ಗೆ ತಾಯಿ ತಂದೆಯರ್ ಸಮಾನ. ಆ ಒಂದು ಗುರುವಿನ ಸಂಗಾತಿ ಅಂದ್ರೆ ಹೆಂಡತಿ, ಅವಳನ್ನ ತಾವು ಭೋಗಿಸೋ, ತಾವು ದೃಷ್ಟಿಯಿಂದ ಇರ್ಬೋದು, ಅವ್ರ ವಾಟ್ ಎವರ್ ವೇಸ್ ಇಸ್. ಸೊ ಅದು ಗುರುತಲ್ಪ ಅಂತ ಆಗುತ್ತೆ. ಏನು ಗುರುತಲ್ಪ ಇಲ್ಲಿ ಆಯ್ತು? ಯಾರು ಋಷಿ ಕಾಲದಲ್ಲಿ ಅದೆಲ್ಲ ಮಾಡ್ತಾರ ಅಂದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ ಗುರುವಿಗೆ, ಗುರು ಅಂದ್ರೆ ಹಿರಿಯರು ಜ್ಞಾನಿಗಳು ಹೇಗ್ಬೇಕಾದ್ರೆ ತಗೊಳ್ಳಿ, ಇವರಿಗೆ ಹೆಂಡತಿ ಯಾರು? ಅವರ ಬುದ್ಧಿ ತಾನೆ ಬುದ್ಧಿ. ಅದು ಅದು ಪುರಂಜನ ಉಪಾಖ್ಯಾನ ಒಂದು ನಮ್ಗೆ ನಾಲ್ಕನೇ ಸ್ಕಂದದಲ್ಲಿ ಭಾಗವತದಲ್ಲಿ ಎಲ್ಲ ಬಂದಿದೆ. ಆ ಬುದ್ಧಿ ಸುಬುದ್ಧಿ, ದೇವರು ಇದಕ್ಕೆ ಪ್ರಚೋದನೆ ಮಾಡುವಂತ ಬುದ್ಧಿ, ಆ ಬುದ್ಧಿ ಅವರ ಹೆಂಡತಿ. ಅದನ್ನ ತಲ್ಪ, ಅದನ್ನ ಹಾಳು ಮಾಡೋದು ಅಂದ್ರೆ ಏನು? ಒಂದು ಗುರು ತನ್ನ ಶಿಷ್ಯನಿಗೆ, ಗುರು ಅಂದ್ರೆ ಈ ಕಾಲದಲ್ಲಿ ಅಂಥದ್ದೆಲ್ಲ ಇಲ್ಲ. ಈ ಕಾಲದಲ್ಲಿ ಸ್ಟೂಡೆಂಟ್ ಟೀಚರ್ ರಿಲೇಶನ್ಶಿಪ್ ಮೋಸ್ಟ್ಲಿ, ಮೆಜಾರಿಟಿ ಆಫ್ ದ ಪ್ಲೇಸಸ್ ಸ್ಟೂಡೆಂಟ್ ಟೀಚರ್ ರಿಲೇಶನ್ಶಿಪ್ ಇರುತ್ತೆ. ಗುರು ಶಿಷ್ಯ ರಿಲೇಶನ್ಶಿಪ್ ಇಸ್ ಮಚ್ 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 ಹೈಯರ್ ಕ್ಯಾಟಗರಿ. ಹೇಗೆ ಅಂದ್ರೆ ಇಟ್ ಈಸ್ ಲೈಕ್ ಎ ಫಾದರ್ ಅಂಡ್ ಅ ಚೈಲ್ಡ್, ಫಾದರ್ ಅಂಡ್ ಅ ಸನ್, ಮದರ್ ಅಂಡ್ ಅ ಡಾಟರ್, ಆ ತರ ರಿಲೇಶನ್ಶಿಪ್. ಸೊ ಅಲ್ಲಿ ನಾವು ವಿ ಡೋಂಟ್ ಡೂ ಸಚ್ ಥಿಂಗ್ಸ್, ರೈಟ್? ತಂದೆ ತಂದೆ, ತಂದೆಯನ್ನ ಹಸ್ಬೆಂಡ್ ಅಂತ ನೋಡೋದೇ ಇಲ್ಲ, ತಾಯಿಯನ್ನ ಹೆಂಡತಿ ಅಂತ ಯಾರು ನೋಡೋದೇ ಇಲ್ಲ. ಸೊ ಹಾಗೆ ಇಲ್ಲಿ ತಾಯಿ ತಂದೆ, ತಾಯಿ ಮಕ್ಕಳ ರಿಲೇಶನ್ಶಿಪ್ ಅಂದ್ರೆ ತಾಯಿ ಹೇಗೆ, ತಾಯಿ ಧರ್ಮವನ್ನ ಬೋಧನೆ ಮಾಡೋದು ಮಾತ್ರ ಇಲ್ಲ. ಆ ಕಾಲದ ತಾಯಿ ಗುರುಗಳನ್ನ ನೀವು ಕೇಳಿರ್ತೀರ, ಕರೆಕ್ಟಿಂಗ್, ಉಪದೇಶ ಕೊಡೋದು, ಇನ್ಸ್ಟ್ರಕ್ಷನ್ಸ್ ಕೊಡೋದು, ತಾನು ಮಾಡಿ ತೋರಿಸೋದು, ಇನ್ಸ್ಟ್ರಕ್ಷನ್ ಕೊಡೋದು, ತಪ್ಪು ಮಾಡಿದ್ದಾಗೆ ನಿಸ್ಸಂಕೋಚವಾಗಿ ಬೊಯ್ಯೋದು, ಒಂದೊಂದು ಮಗುವಿಗೆ ಹೇಗೆ ಹೇಗೆ ಇರ್ಬೇಕು ಹಾಗೆ ಮಾಡೋದು, ಪ್ರೈಸಿಂಗ್. ಈ ಕಾಲದಲ್ಲಿ ನಾವೇ ಫಸ್ಟ್ ತಾಯಂದರೆ ಮಕ್ಕಳನ್ನ ಪ್ರೈಸ್ ಮಾಡ್ತಾ ಹೋಗೋದು. ನಾವು ಮಾಡೋದು ನೋಡಿ ನಮ್ಮ ಸುತ್ತ ಇರುವಂತ ನಮ್ಮ ಫ್ರೆಂಡ್ಸ್ ಮಾಡ್ತಾ ಇದೆ, ಆರ್ ಆಲ್ ಅವರ್ ಬೆಸ್ಟ್ ಫ್ರೆಂಡ್ಸ್, ಹೀಗೆ ನಾವು ಇಟ್ಕೊಳ್ತೀವಿ. ಈ ಕಾಲ ಅಲ್ಲ, ಆ ಕಾಲದಲ್ಲಿ ಪ್ರೈಸಿಂಗ್, ಚಿಲ್ಡ್ರನ್ ಅನ್ನ ಪ್ರೈಸ್ ಮಾಡೋದು ಬೇಕಾಗಿಲ್ಲ. ಒಂದು ಮಗು ಒಂದು ಡಿಪ್ರೆಸ್ಡ್ ಏನಾರು ಇದ್ರೆ ಅವಾಗ ಅದನ್ನ ಎತ್ತಿ ಹಿಡಿಬೇಕು. ಮಕ್ಕಳು ಇವಾಗೆಲ್ಲ ದೇ ಆರ್ ಆಲ್ ಹಾಗೆ ಯಾರು ಇರಲ್ಲ. ಸೊ ಅದರ್ ಕಿಡ್ಸ್, ಅದರ್ ಚಿಲ್ಡ್ರನ್ ಅನ್ನ ಇನ್ ಜನರಲ್ ಯು ಡೋಂಟ್ ಪ್ರೈಸ್ ದಮ್. ಹಾಗೆ ಬೆಳೆಸ್ತಾ ಇದ್ರು. ಎನ್ಕರೇಜ್ಮೆಂಟ್ ವೆನ್ ನೀಡೆಡ್ ಯು ಗಿವ್, ಬಟ್ ಅದರ್ವೈಸ್ ಯು ಹ್ಯಾವ್ ಟು ಕರೆಕ್ಟ್ ದೆಮ್. ಅದು ಇತ್ತು. ಸೊ ಈ ತರ ಶಿಕ್ಷಣ ಇತ್ತು, ಗುರು ಶಿಷ್ಯನಿಗೆ ಇಷ್ಟೂ ಇತ್ತು. ಸೊ ಆ ತರ ಮಾಡಿ ಆ ವಿದ್ಯೆಯನ್ನ, ವಿದ್ಯೆ ಅಂದ್ರೆ ಆ ಟೂಲ್ಸ್, ಅದಲ್ಲಿ ಗುರುಗಳು ಅನುಗ್ರಹ ಮಾಡಿ ಅದು ಕೊಟ್ಟಾಗ ಸ್ವೀಕಾರ ಮಾಡಿ ಶಿಷ್ಯನಲ್ಲಿ ಅದು ಬರತ್ತಂತೆ. ಸೊ ಗುರು ಕೊಟ್ಟದ್ದು, ಇದನ್ನ ದುರುಪಯೋಗ ಮಾಡ್ಬೋದು. ಏನ್ ದುರುಪಯೋಗ ಅಂದ್ರೆ ಅದನ್ನ ಮಾರಾಟ ಮಾಡೋದು. ಯು ಶುಡ್ ನಾಟ್ ಸೆಲ್ ದ ವಿದ್ಯೆ ಅಂತ ಹೇಳ್ತಾರಲ್ಲ, ಯು ಶುಡ್ ನಾಟ್ ಸೆಲ್ ಇಟ್. ಇದು ಬ್ರಹ್ಮವಿದ್ಯೆ, ಯೋಗ್ಯರಿಗೆ ಕೊಡಬೇಕು, ಅದನ್ನ ದೇವರು ತೃಪ್ತ ಆಗ್ತಾನೆ. ಸೊ ಇದನ್ನ ಮಾರಾಟ, ಅದನ್ನ ಗುರುತಲ್ಪ ಅಂತ ಹೇಳ್ತಾರೆ. ಮಾರಾಟ ಅಂದ್ರೆ ಏನು? ಮಾರಾಟ ಅಂದ್ರೆ ಅದರಿಂದ ದುಡ್ಡಿನ ಆಸೆಗೆ ಮಾಡುವಂಥದ್ದು, ದುಡ್ಡಿನ ಆಸೆಗೆ ಮಾಡೋದು. ದಕ್ಷಿಣ ತಗೋಬಾರ್ದು ಇದೆಲ್ಲ ಹೀಗೆಲ್ಲ ಅಲ್ಲ, ಗುರುಗಳಿಗೆ ದಕ್ಷಿಣ ಕೊಡೋದು ಅದೆಲ್ಲ ಇನ್ನ ಇದೆಲ್ಲ ಅದೆಲ್ಲ ದಟ್ಸ್ ಆಲ್ ಅಲೌಡ್. ಇಷ್ಟು ವಿದ್ಯೆ ಹೇಳಿದ ಮೇಲೆ ನಮ್ಮ ಯಾರ್ಯಾರ ಗುರುಗೆ ಏನು ಬೇಕೋ ಆ ದಕ್ಷಿಣೆಯನ್ನ ಅವರವರಿಗೆ ತಕ್ಕಂತೆ ಕೊಡೋದು ಏನೋ ಇದೆ, ಅದೆಲ್ಲ ತಪ್ಪ. ಅಲ್ಲ, ಇದು ಬಂದ್ರೆ ಫಾರ್ ಔಟ್ ಆಫ್ ಗ್ರೇ ಮನಸ್ಸಲ್ಲಿ ಇರುವಂತ ಗ್ರೀಡ್ ಅನ್ ಮೇಕಿಂಗ್ ಮನಿ ಔಟ್ ಆಫ್ ಇಟ್ ಅಂಡ್ ಅನ್ ಆಲ್ ರಾಂಗ್ ವೇಸ್. ಇದು ಗುರು ತಲ್ಪ ಅಂತ. ಬ್ರಹ್ಮಹತ್ಯೆ ಅಂದ್ರೆ ಏನು? ಬ್ರಹ್ಮಹತ್ಯೆ ಅಂದ್ರೆ ಆ ಬ್ರಹ್ಮಹತ್ಯೆ ಅಂದ್ರೆ ಬ್ರಹ್ಮ ಅಂದ್ರೆ ದೇವರು ವೇದಗಳು. ಈ ಸುಮ್ಮನೆ ಇವಾಗ ಹೇಳ್ತಾರೆ ದೇವರು ಇಲ್ಲ ಅಂತ, ಇಲ್ಲಿ ಬಹಳ ಜನ ಇರ್ತಾರೆ ಅವ್ರನ್ನ ಇದು ಹೇಳ್ತಾ ಇಲ್ಲ. ಎಲ್ಲ ತಿಳಿದ ಮೇಲೇನು ದೇವರ ಕಾನ್ಸೆಪ್ಟ್ ಇಸ್ ಗಿವನ್, ಇಟ್ ಇಸ್ ಟಾಟ್ ಇನ್ ಸ್ಪೈಟ್ ಆಫ್ ಆಲ್ ದಟ್. ಸ್ವಭಾವತಃ ಅದನ್ನ ನಿರಾಕರಣೆ ಮಾಡೋದು ಆ ತರ ಒಂದು ನಾಸ್ತಿಕವಾದ ಅಂಥದ್ದವರಿಗೆ ಬ್ರಹ್ಮನನ್ನ ಕೊಂದಿದ್ದಾನೆ ಅಂತ. ಬ್ರಹ್ಮ ಇಲ್ಲ ಅಂತ, ದೇವರೇ ಇಲ್ಲ, ದೇವರನ್ನ ತಿಳಿಸೋ ವೇದಗಳಿಲ್ಲ, ವೇದ ಅಂತ ಆ ದೇವರನ್ನ ತಿಳಿಸುವಂತದ್ದು ಅಂತ ಅದಿಲ್ಲ ಅಂತ ಇಷ್ಟು ಹೇಳಿ ಇವಾಗ ಹೇಳೋರಲ್ಲ. ಇದು ಎಷ್ಟು ಚಂದಾಗೆ ಕಲಿತ ಮೇಲೆ ಸ್ವಭಾವತಃ ಇರೋದು ನಾಟ್, ಇದು ಒಂದು ಜನ್ಮಕ್ಕೆ ಸಂಬಂಧಪಟ್ಟದೇ ಅಲ್ಲ. ಸೊ ಅದು ಸ್ವಭಾವ. ಇಂಥದ್ದವ್ರು ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ, ಇವರೆಲ್ಲ ಯಾರಿದ್ದಾರೆ ಹೇಗಿದ್ದಾರೆ ಗೊತ್ತಿಲ್ಲ. ಇವರ ಜೊತೆಯಲ್ಲಿ ಸಂಘ ಮಾಡುವ ಮೂಲಕವಾಗೆ ನಮಗೆ ಇದೆ ದುಷ್ಟ ಸಂಘ ಅಂದ್ರೆ ನಮ್ಗೆ ಹೊರಗಡೆ ಏನು ಗೊತ್ತಾಗೋದಿಲ್ಲ. ದೇ ಅವರ ಜೊತೆಯಲ್ಲಿ ನಾವು ಇದ್ದರೂ ನಮ್ಗೆ ಗೊತ್ತಿಲ್ಲ ಯಾರು ಹೇಗೆ ಅಂತ ಯಾಕೆ ಗೊತ್ತು. We will listen to many, many people for many, many issues. So, ಇದು ನಮಗೆ ಅದು ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ. ಅವ್ರು ಹೇಳೋದು ನಮ್ಮ ಮಾರ್ಗದಿಂದ ನಮ್ಮನ್ನ ತಪ್ಪಿಸೋದಿಲ್ಲ, ರಾಂಗ್ ಪಾತ್ಗೆ ಹೋಗುವಂತೆ ಮಾಡೋದಿಲ್ಲ. ಈ ವಿದ್ಯೆಯ ಫಲ ಅದಾಗುತ್ತೆ ಅಂದ್ರೆ ಏನು, ನಾವು ಸಾಧನೆ ಮಾಡಬೇಕಂದ್ರೆ ನಮಗೆ ಈ ಒಂದು ವಿಘ್ನಗಳು ಇದೆ, ದೊಡ್ಡ ವಿಘ್ನ ಇನ್ ಗೆಟಿಂಗ್ ಇನ್ಫ್ಲೂಯೆನ್ಸ್ಡ್ ಬೈ ರಾಂಗ್ ಪೀಪಲ್ ಆನ್ ಧರ್ಮ ಅಧರ್ಮ ವಿಷಯಗಳಲ್ಲಿ ಇದೇ ದೊಡ್ಡ, ಈ ಕಾಲದಲ್ಲಿ ಇದೇ ದೊಡ್ಡ ಕಷ್ಟ. ಈ ಇನ್ಫ್ಲೂಯೆನ್ಸ್ ಆಗೋದ್ರೆ ಯು ವಿಲ್ ಲಿವ್ ಅಮಂಗ್ ದಮ್ ಬಟ್ ಯು ವಾಂಟ್ ಗೆಟ್ ಇನ್ಫ್ಲೂಯೆನ್ಸ್. ಇದು ಈ ವಿದ್ಯೆಯಿಂದ ಬರುತ್ತೆ. ಸೊ ಇನ್ನೊಂದು ಅಲ್ಲಿ ನೋಡಿದ್ದಂತೆ ಅಲ್ಲಿ ಈ ಜನ್ಮಗಳ ಅವರಿಗೆ ಈ ಜ್ಞಾನ ಸಮಟೈಮ್ ಬರುತ್ತಂತೆ. ಈ ವಾಮದೇವರಿವರು ಮತ್ತು ಈ ಜ್ಞಾನಿಗಳಿಗೆ ಬಂತು, ಏನಪ್ಪಾ ಜನ್ಮ, ಏನು ಹುಟ್ಟೋದು, ಸಾಯ್ ಎಷ್ಟು ದುಃಖ ದುಃಖ ಇದೆ ಅಂತ ಹೇಸಿಕೆ ಆಗ್ಬಿಡುತ್ತೆ, ವೈರಾಗ್ಯ ಬರುತ್ತಂತೆ. ಇದೆಲ್ಲ ಏನು ಬೇಕಾಗಿದೆ ಅಂತ ಅಂದ್ರೆ ಬೇಗ ಅದನ್ನ ಬಿಡೋದಲ್ಲ, ವೈರಾಗ್ಯ ಅಂದ್ರೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗೋದಲ್ಲ. ಅದು ವೈರಾಗ್ಯ ಅಂದ್ರೆ ವಿಷ್ಣು ಅತೀ ಸಮೀಪದಲ್ಲಿ ಇರುವಂತವನು ಭಗವಂತ, ಅವನು ಕೊಟ್ಟದ್ದು ಹೆಂಡತಿ ಮಕ್ಕಳು ಮನೆ ಚಂದಾಗು ಕುರು ಬುಂಕ್ಷ್ವ, ದೇವರು ಕೊಟ್ಟದ್ದು ಎಲ್ಲವನು, ಏನು ಒಡವೆ ಇದೆಯೋ, ಏನು ಬಂಗಾರ ಬೆಳ್ಳಿ ಏನೇನೇ ದೇವರು ಕೊಟ್ಟಿದ್ದಾನೋ ಇದು ಎಲ್ಲವೂ ದೇವರು ನನಗೆ ಸಾಧನೆ ಕೊಟ್ಟಿದ್ದಾನೆ, ಎಲ್ಲವೂ ನೀವು ಸ್ವೀಕಾರ ಮಾಡಿ. ದೊಡ್ಡ ಮನೆ ಕೊಟ್ಟಿದ್ದ ದೇವರು ಕೊಟ್ಟದ್ದು ಸ್ವೀಕಾರ ಮಾಡಿ, ಕಾರು ಮನೆ ಎಲ್ಲವೂ ಬೇಡ ಅದನ್ನ ಬಿಟ್ಟು ಹೋಗಿ ಅಂತ ಹೇಳೋದೇ ಇಲ್ಲ. ದೇವರು ಕೊಟ್ಟಿದ್ದು ನಾವು ಶ್ರೀಪಾದರಾಜರು ಇದರಲ್ಲಿ ನೋಡ್ತೀವಿ, ಎಲ್ಲದಲ್ಲೇ ಇದ್ರು ನಾವು ಮನಸ್ಸಲ್ಲಿ ಎಲ್ಲ ದೇವರು ಕೊಟ್ಟದ್ದು ಅಂತ ಎಲ್ಲವೂ ಮಾಡಿದ್ರು ಅಂತ ಆ ತರ ಒಂದು ಬರ್ಬೇಕು. ಅದನ್ನೇ ವೈರಾಗ್ಯ ಅಂತ ಹೇಳೋದು. ಈ ವೈರಾಗ್ಯ ದೇವರು ಕೊಟ್ಟದ್ದು, ಇದು ಸಾಧನೆಗೆ ಬಳಸುವಂಥದ್ದು, ಇದು ಹೋದ್ರೂ ತಂಟೆ ಇಲ್ಲ, ದೇವರು ಎಷ್ಟು ದಿವಸ ಕೊಡ್ತಾನೋ ಕೊಡ್ತಾನೆ. ಈ ಒಂದು ಮೆಂಟಾಲಿಟಿ ಈಗ ಬರುವಂತೆ ಆದ ವೈರಾಗ್ಯದಿಂದ ಭಕ್ತಿ ಬಂದು ಈ ವೈರಾಗ್ಯ ಈ ಪ್ಯಾತ್ ಅಲ್ಲಿ ಹೋದಾಗ ಜನ್ಮ ಕೂಡ ಅವ್ರಿಗೆ ಬರೋದಿಲ್ಲ. ತಿರ್ಗ ನಮ್ಮಂತವ್ರಿಗೆ ಒಳ್ಳೆ ಜನ್ಮಗಳು ಬರುತ್ತ, ನೀಚ ಜನ್ಮಗಳು ಹೋಗುತ್ತ ಅಂತ ಹೇಳಿ ಅದಕ್ಕೆ ಎಕ್ಸಾಂಪಲ್. ದಟ್ಸ್ ಹೌ ದೇ ಆರ್ ಕನೆಕ್ಟಿಂಗ್ ಇಟ್. ನಳಿನಾಕ್ಷ ನಳಿನಾಕ್ಷ ಐದಿಸನು ಹೇಗೆ ಎಕ್ಸಾಂಪಲ್, ಆ ತಾವರೆಯಂತೆ ಕಣ್ಣು ಅರಳಿದ ಕಣ್ಣಿನಿಂದ ನೋಡ್ತಾ ಇದ್ದಾನೆ, ಆ ಕಣ್ಣಿನಿಂದ ಅವನು ಏನು ಮಾಡಿದ್ದಾನೆ, ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ದಾನೆ. ಎಲ್ಲಿ ರಣದೊಳು ಮೈದುಣನ ಕಾಯ್ದ, ಇದು ಅರ್ಜುನನ್ಗೆ ಆಗೇ ಆಗತ್ತೆ, ನಿಮ್ಗೆಲ್ಲರಿಗೆ ಇದು ಗೊತ್ತು. ಅದು ನಮ್ಗೆ ಬೇಕಾಗ ಅದು ಅದು ತಗೊಳ್ಳಿ. ಇನ್ನೊಂದು ಏನು ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು ಇಲ್ಲಿ, ಮೈದುಣ ಅಂದ್ರೆ ನಾಟ್ ಓನ್ಲಿ ಅರ್ಜುನ, ಇನ್ನೊಂದು ಇವಳು ಇದ್ದಾಳಲ್ಲ ರುಕ್ಮಿಣಿ, ರುಕ್ಮಿಣಿಯ ತಮ್ಮ ರುಕ್ಮಿ ಅಂತ ಅವನು ದೈತ್ಯ. ರುಕ್ಮಿಣಿಯನ್ನ ಕರ್ಕೊಂಡು ಬರೋವಾಗ ಅವನೇ ಬರ್ತಾನೆ, ಜರಾಸಂಧ ಇವನಿಗೆ ಹೇಳಿ ಬರ್ತಾನೆ, ನಾನು ಅವರನ್ನ ಸೆರೆ ಹಿಡಿತೀನಿ, ಕೃಷ್ಣನನ್ನ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಹೇಳಿ ಬಂದು ಅವನನ್ನ ಕೃಷ್ಣ ನಿರ್ಮೂಲ ಅವನನ್ನ ಮಾಡ್ತಾನೆ ಅವನನ್ನ. ಆಮೇಲೆ ರುಕ್ಮಿಣಿ ದೇವಿ ಪ್ರಾರ್ಥನೆ ಮಾಡ್ತಾರೆ, ಕೊಲ್ಲಬೇಡ ಕೃಷ್ಣ ಬಿಟ್ಟುಬಿಡು ಅಂತ, ಯಾಕೆಂದ್ರೆ ಅವನ ಹತ ಬಲರಾಮನಿಂದ ಆಗ್ಬೇಕಾಗಿದೆ, ಅದು ದೇವರಿಗೆ ಗೊತ್ತು. ಹೇಳಿ ತೋರಿಸೋದೇನು ಅಂದ್ರೆ ಬಿಟ್ಟು ಬಿಟ್ಟ ಅದು ಕಾಯ್ದ ಅಂದ್ರೆ ಟೆಂಪರರಿಯಾಗಿ ಬಿಟ್ಟು ಬಿಟ್ಟ ಅದು ಅಂಥ ಒಂದು ಏನು ಇಲ್ಲಿ ಹೇಳುವುದು ಫೋರ್ಸ್ ಆಫ್ ಎಕ್ಸ್ಪ್ರೆಷನ್ ಇಸ್ ಅಂತ ಒಂದು ದೈತ್ಯನನ್ನು ಅಲ್ಲೇ ಅವನು ಕೊಂದು ಹಾಕ್ಬೇಕಾಯ್ತು, ಕೊಂದು ಹಾಕಿಲ್ಲ, ಬಿಟ್ಟು ಬಿಟ್ಟ, ಆಮೇಲೆ ಯಥಾಕ್ರಮ ಆಯ್ತು. ಅವನನ್ನೇ ಅವನು ಮಾಡಿದ್ದ ಅಂದ್ರೆ ನಮ್ಮಂತವರಿಗೆ ಉದ್ಧಾರ ಮಾಡೇ ಮಾಡ್ತಾನ ಅಂಬುದು ಇದಾಗತ್ತೆ. ಸೊ ಹಾಗೆ ರಣದೊಳು ಮೈದುಣನ ಕಾಯ್ದಂತೆ ಇದು ಅಂತ ಅರ್ಜುನ ಬಂದು ಸ್ಟ್ರೈಟ್ ಫಾರ್ವರ್ಡ್ ಇದ್ದೇ ಇದೆ, ಸಲಹು ರಕ್ಷಣೆಯನ್ನ ನಮ್ಗೆ ಮಾಡುತ್ತಾನೆ. ಸೊ ನಾವು ಅಂಥದ್ದವರು, ನಾವು ದೈತ್ಯರಲ್ಲವೇ ಅಲ್ಲ. ಸೊ ನಮ್ಗೆ ಹಾಗಾಗೋದಿಲ್ಲ. ನಮ್ಮನ್ನು ಒಂದು ನಮ್ಗೆ ಇದು ಇದು ಲಿಮಿಟೆಡ್ ಸೆನ್ಸ್ ಲಿ ಹಾಗೆ ನಾವು ದಾರಿ ತಪ್ಪಿ ಹೋದಾಗನು ಅವನು ನಮ್ಮನ್ನ ಸರಿಯಾದ ದಾರಿಗೆ ತರ್ತಾನೆ. ನಾವು ಅದು ಮಾಡ್ತಾನೆ ಕೆಲವು ಜನ್ಮಗಳಲ್ಲಿ ಎಂಬುದಕ್ಕೆ ಭರವಸೆ. ಆಮೇಲೆ ಬೈದವಗೆ ಗತಿ, ಇದು ಇನ್ನೊಂದು ಫೇಮಸ್. ಶಿಶುಪಾಲ, ಶಿಶುಪಾಲನಲ್ಲಿ ಏನು ಮಾಡ್ತಾ, ಸಂಸರ್ಗ ದೋಷ ಈಯದಲೆ ಅಂತ ಅಲ್ಲಿ ಹೇಳಿದ್ದಾರಲ್ಲ, ಸಂಸರ್ಗ ದೋಷ ಕೊಡೋದಿಲ್ಲ ಅವನು ಅಂತ ಹೇಳುವಾಗ ನೋಡಿ, ಶಿಶುಪಾಲ ಅಂದ್ರ ಅಲ್ಲಿ ಜಯನೂ ಇರ್ತಾನೆ. ಶಿಶುಪಾಲ ಜಯ ಇವರು ಹಿರಣ್ಯಕಶಿಪು, ಹಿರಣ್ಯಕಶಿಪುನು ಇರ್ತಾನೆ. ಒಟ್ಟಿಗೆ ಒಟ್ಟಿಗೆ ಇಡೀ ಜನ್ಮ ದೇ ಹ್ಯಾವ್ ಟು ಕೋ ಎಕ್ಸಿಸ್ಟ್ ಅಂದ್ರೆ ಚಂದಾಗಿ ಒಟ್ಟಿಗೆ ಇರೋದು ಅಂದ್ರೆ ನಿಜವಾಗ್ಲೂ ಒಟ್ಟಿಗೆ ಇದ್ರನು. ದೇವರು ಏನು ಮಾಡಿದ, ಬೈದವಾಗೆ ಬೈದವಾಗೆ ಗತಿ ಇತ್ತ, ಗತಿ ಇತ್ತ ಅಂತ ಹೇಳುವಾಗ ಬೈದವ ಅಂತ ಆ ದೇಹದಲ್ಲಿ ಇವನು ಕೂತಿದ್ದಾನ, ಜಯನು ಕೂತಿದ್ದಾನ್ ಶಿಶುಪಾಲನ ದೇಹದಲ್ಲಿ, ಅವನು ಕೂತಿದ್ದಾನ, ಅವನು ಮಾತಾಡ್ತಾನೆ ಅಂತ ಇವನು ಮಾತಾಡಿದಂತಾನೆ ಆಗತ್ತ. ಸೊ ಇಬ್ಬರು ಇದ್ರನು ಬಿಕಾಸ್ ಆಫ್ ದಿಸ್ ಉಪಾಸನೆ. ಜಯ ಡೆಫಿನೆಟ್ಲಿ ಹಿ ಹ್ಯಾಸ್ ಡನ್ ಆಲ್ ದಿಸ್ ಉಪಾಸನೆ. ಅವನಿಗೆ ಮುಕ್ತಿಯನ್ನು ಕೊಟ್ಟ ಇನ್ನೊಂದವನಿಗೆ ಗತಿ, ಎರಡು ರೀತಿಯಾದ ಗತಿಗಳು. ಈ ಹಿರಣ್ಯಕಶಿಪುವಿಗೆ ಕೆಟ್ಟ ಬೇರೆ ಗತಿಯನ್ನ ಕೊಟ್ಟ, ಅಲ್ಲಿ ಇರುವಂತ ಅದೇ ದೇಹದಲ್ಲಿ ಇರುವಂತ ಇವನಿಗೆ ಜಯನಿಗೆ ಒಳ್ಳೆ ಗತಿಯನ್ನ ಕೊಟ್ಟ. ಯಾಕೆ ಒಳ್ಳೆಗೆ, ಸಂಸರ್ಗ ದೋಷ ಈ ಅದಲ್ಲೇ ಅವನಿಗೆ ಈ ದೈತ್ಯ ಪಂಚಮಹಾಪಾತಕ ಎಲ್ಲ ಅವು ಸೇರಿ ಅದೇ ಸಾಕಾರ ಮೂರ್ತಿಯಾಗಿರುವನು ಹಿರಣ್ಯಕಶಿಪು. ಅವನಿಗೆ ಅವನ ಜೊತೆಯಲ್ಲಿ ಇದನ್ನು ಇವನಿಗೆ ಅದು ಇನ್ಫ್ಲೂಯೆನ್ಸೇ ಆಗಿಲ್ಲ ಅಂತ ಈ ಎಕ್ಸ್ಟ್ರೀಮ್ ಎಕ್ಸಾಂಪಲ್ ಅನ್ನು ಕೊಡ್ತಾರೆ. ಮೈದುನನ ಕಾಯ್ದಂತೆ ಸಲಹುವ ಬೈದವಗೆ ಗತಿ ಇತ್ತ, ಭಯಹರ ಭಯಹರ ಇದ ಭವಹರನು ಇದ ಅದು ಹೇಳುವಾಗ ಅದೇ ಅದೇ ಇದು ವ್ಯಾಖ್ಯಾನಕಾರರು ಇದನ್ನು ನಮ್ಗೆ ತಿಳಿಸಿಕೊಡ್ತಾರೆ. ಅದು ಹೇಗಿದೆ ಅಂದ್ರೆ ಸಯಾದಿ ಪರಮಂ ಪದಂ ಅಂತ ಇದಂತ. ಅಂದ್ರೆ ಅದಕ್ಕೆ ಲಿಟ್ರಲ್ ಟ್ರಾನ್ಸ್ಲೇಷನ್ ಈ ಭವಸಾಗರದಲ್ಲಿ ಇರುವಂತ ಆ ಒಂದು ಕಷ್ಟ ದೋಷ ದುಃಖಗಳನ್ನ ಹರಣ ಮಾಡುತ್ತಾನೆ. ಅದರ್ವೈಸ್ ಭಯ, ಅದನಿಂದ ಬರುವಂತ ಆ ಭಯವನ್ನ ನಾವು ಸಂಸಾರದಲ್ಲೇ ಇದ್ದೀವಿ, ನೆಕ್ಸ್ಟ್ ಜನ್ಮ ಬಂದರೂ ಅದು ಇದ್ದೇ ಇದೆ, ಅಲ್ಲಿ ಇರುವಂತ ಭಯವನ್ನ ಹರಣ ಮಾಡುತ್ತಾನೆ. ಸೊ ಹೀಗೆ ಈ ಉಪಾಸನೆಯ ದೊಡ್ಡ ಫಲವನ್ನ ಇಲ್ಲಿ ಹೇಳಿ, ಅದಕ್ಕೆ ಎರಡು ಎಕ್ಸಾಂಪಲ್ ಅನ್ನ ಹೇಳಿ ಭಯ ಹರ. ಯಾಕೆ ಇದು ಹೇಳಿದ ಮೇಲೆ ಹೊಗಳಿ, ನಾವು 25 ರೂಪಗಳಾಯ್ತು ಪ್ಲಸ್ 5 ರೂಪಗಳು 30 ರೂಪಗಳು ಹೇಳಿದ ಮೇಲೆ ನಮ್ಗೆ ಗುರಿ ಇಲ್ಲ ಇಲ್ಲ ಇಲ್ಲ, ಅವನಿಗೆ ಯಾವ್ದು ಬೇಕಾಗಿಲ್ಲ. ಯಾಕೆ ನಮ್ಮ ಬಾಯಿಂದ ಈ ದೇವರು ಮಾಡಿದ್ದ ಅಂತ ಒಮ್ಮೆ ಸ್ಮರಣೆ ಮಾಡಿದ್ರೆ ಅವನು ನಮ್ಮ ಭಕ್ತಿಗೆ ಭಕ್ತ ವತ್ಸಲ, ಭಕ್ತಿಗೆ ಓಡೋಡಿ ಬರ್ತಾನೆ ಅವನು ಅಂತ ಇಲ್ಲಿ ಹೇಳ್ತಾರೆ. ಬಲಿ ಕೃಷ್ಣಾರ್ಪಣ ಮಸ್ತರಿ, ಟೈಮು ತುಂಬಾ ಆಯ್ತು ಅಂತ ಕಾಣುತ್ತೆ. ನಾನು ನೆಕ್ಸ್ಟ್ ಕ್ಲಾಸ್ಲಿ ಕ್ವಶನ್ ಫಸ್ಟ್ ತಗೊಳ್ತೀನಿ. ಕೃಷ್ಣಾರ್ಪಣ ಮಸ್ತರಿ.